ಕೂಡ ಏನಾದ್ರೂ ಮಾಡಿ ಹೊಟ್ಟೆ ತುಂಬಾ ಊಟ ಹಾಕ್ತಿದ್ದ ಕಾಲ ಇತ್ತು. ಅದಕ್ಕೇನಾಗಿತ್ತು ಅವರಿಗೆ, ಇಲ್ಲ ಅಂತಾನೆ ಇರಲಿಲ್ಲ ಅವರು. ಇವತ್ತು ಗಡ್ಡರು ಕೆಲಸ ಮಾಡ್ತಾ, ಹೆಂಡತಿ ಕೆಲಸ ಮಾಡ್ತಾಳೆ ನೋಡಿದ್ರೆ ಯಾರು ಯಾರೇ ಬಂದ್ರೆ ಬಿವೇರ್ ಆಫ್ ಡಾಗ್ಸ್ ಹಾಕಿಬಿಟ್ಟಿರ್ತಾರೆ. ನಮಗೆ ಇಲ್ಲ ನಿಮಗೇನು ಕೊಡೋಣ ಅಂತ ಬೋರ್ಡ್ ಹಾಕಿರ್ತಾರೆ. ಯಾಕೆ ಅವ್ರಿಗೆ ಸಿಗ್ ದಕ್ಕೋದೇ ಇಲ್ಲ. ಅದು ಒಂದು, ನಾವು ದುಡಿದ್ರೆ ನಮ್ಮಲ್ಲಿ ಹಣ ಬಂದ್ರೆ ಎಂದು ಪ್ರಯೋಜನ ಇಲ್ಲ. ದೇವರಿಗೆ ಹಣ ಕೊಡಿ, ಆಗ ಅಕ್ಷಯವಾಗುತ್ತೆ ಅಂತ ಹೇಳಿದ್ದಾರೆ. ದೇವರಿಗೆ ಅನ್ನ ಕೊಡಿ, ಅನ್ನ ಅಕ್ಷಯ, ನೈವೇದ್ಯ ಮಾಡಿ ಸಾಕು. ಮನೆಯಲ್ಲಿ ನೈವೇದ್ಯ ಮಾಡಿ ಊಟ ಮಾಡಿ, ಮನೆ ಜನಕ್ಕೆಲ್ಲ ಸಾಕಾಗುತ್ತೆ. ನೈವೇದ್ಯ ಮಾಡಿದ್ರೆ ಹಾಗೆ ತಿನ್ನಿ, ಎಷ್ಟು ಜನಕ್ಕೆ ತಿಂದ್ರೆ ಅಷ್ಟೇ, ಏನು ಪ್ರಯೋಜನ ಇಲ್ಲ. ಹರಿದ ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ. ಶಾಸ್ತ್ರದ ಮಾತದವರು, ಯಾರ ಮನೆಯಲ್ಲಿ ದೇವರಿಗೆ ನೈವೇದ್ಯವಾಗುತ್ತೋ ಅವನಿಗೆ ದೇವರಿಗೆ ನೈವೇದ್ಯ ಹಾಕಿದ ಪುಣ್ಯ ಅಷ್ಟೇ ಬರೋದಿಲ್ಲ, ತತ್ರ ಭುಂಕ್ತೆ ಜಗತ್ರಯಂ, ಮೂರು ಲೋಕಕ್ಕೆ ಅನ್ನ ಹಾಕಿದ ಪುಣ್ಯ ಬರುತ್ತಂತೆ. ಪ್ರತಿನಿತ್ಯ ನಾವು ಮಾಡ್ತಕ್ಕಂಥ ಪುಣ್ಯಕಾರ ಎಷ್ಟು ದೊಡ್ಡದಾಗುತ್ತೆ ಅಂದ್ರೆ, ಮೂರು ಲೋಕಕ್ಕೆ ಅನ್ನ ಹಾಕಿದ ಪುಣ್ಯ ಬರುತ್ತೆ. ಹಾಕೋದು ಒಬ್ಬ ದೇವರಿಗೆ ಮುಟ್ಟದಷ್ಟು ಜನಕ್ಕೆ. ಸರ್ಕಾರಿ ಟ್ಯಾಕ್ಸ್ ಕೊಡ್ತಾರೆ, ಇಡೀ ಸಮಾಜಕ್ಕೆ ಮುಟ್ಟುತ್ತೆ. ಅದು ಕಳ್ಳರಿಗೆ ಕೊಟ್ಟು ಹೊತ್ಕೊಂಡು ಹೋಗ್ಬಿಡ್ತಾರೆ. ಕಡೆ ಉಪಯೋಗ ದೇವರಿಗೆ ಕೊಡೋ, ಸರ್ಕಾರ ಕೊಡೋ ಟ್ಯಾಕ್ಸ್ ಕೊಡೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ದೇವರಿಗೆ ಅರ್ಪಣೆ ಮಾಡೋದ್ರ ಕಾನ್ಸೆಪ್ಟ್. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಸಿ ಕೌಂತೆಯ ತತ್ ಕುರುಶ್ವ ಮದರ್ಪಣಂ. ಈ ಕಥೆ ಕೇಳಿದ ಮೇಲೆ ಪ್ರತಿಯೊಬ್ಬರ ಮನೆಯಲ್ಲಿ ದೇವ್ರ ಪೂಜೆ ಪ್ರಾರಂಭ ಆಗಬೇಕು, ಪ್ರತಿಯೊಬ್ಬರ ಮನೆ ನೈವೇದ್ಯ ಮಾಡೋ ಅಭ್ಯಾಸ ಶುರುವಾಗಬೇಕು. ಆಗ ನಿಜವಾಗಲೂ ಕೂಡ ಪಾಂಡವರ ವನವಾಸದ ಕಥೆ ನಮ್ಮ ವನವಾಸ ತಪ್ಪಿಸಿಬಿಡುತ್ತೆ ಅಂತ ಕಥೆ. ಉಪವಾಸ ವನವಾಸ ನಮ್ಮ ಜನ್ಮದಲ್ಲೇ ಅನ್ನ ಇಲ್ಲ ಅಂತ ಆಗೋದಿಲ್ಲ, ಜನ್ಮದಲ್ಲೇ ನಮಗೆ ಅಭಾವ ಅಂತ ಅನಿಸೋದೇ ಇಲ್ಲ. ಅಷ್ಟು ಸುಪ ನಮಗೆ ಪದಾರ್ಥ ಇರೋ ದೊಡ್ಡದಲ್ಲ, ತಿನ್ನೋ ಶಕ್ತಿ ಕೊಡಬೇಕಲ್ಲ ದೇವರು ನಮಗೆ. ಬೇಕಾಗ್ತಿದೆ ನೂರಾರು ರೋಗ ಅವನಿಗೆ, ಅನ್ನ ಮುಟ್ಟಬೇಡ. ಅಥವಾ ಏನು ಮಾಡ್ತೀರಿ ತಗೊಂಡೀಗ, ಅನ್ನ ಇದೆ ತಮಾಷೆ ಹೇಳ್ತಿರ್ತಾರೆ. ಮೊದಲೆಲ್ಲ ಅನ್ನ ಬೇಕು ಅಂತ ದುಡಿತಾನೆ ಅಂತ ಪಾಪ, 50 ವರ್ಷದವರೆಗೆ ಅನ್ನ ಅನ್ನಕ್ಕೋಸ್ಕರ ದುಡಿತಾನಂತೆ. ಅವ್ರು ಡಾಕ್ಟರ್ ಹೇಳ್ತಾನೆ ಅನ್ನ ತಿನ್ನಬೇಡ, ಡಯಾಬಿಟಿಸ್ ಶುರುವಾಗಿದೆ ತಿನ್ನಬೇಡ ಅಂತ ಹೇಳಿಬಿಡ್ತಾನೆ. ಮಾಡಿದ್ದ ಅನ್ನಕ್ಕೋಸ್ಕರ ಅವನಿಗೆ ಪಥ್ಯ ಅನ್ನನೇ, ತಿನ್ನಬೇಡ ಅಂತ ಹೇಳುತ್ತಾರೆ. ಯಾತಕ್ಕೆ ಗೊತ್ತಾ, ಬರೀ ಅನ್ನ ದುಡಿದ್ರೆ ಆಗೋದಿಲ್ಲ. ಅನ್ನಂ ಅನ್ನಾದ ಏವಚ, ವಿಷ್ಣು ಸಹಸ್ರನಾಮ ಹೇಳುತ್ತೆ. ನಿಜವಾದ ಅನ್ನ ಅಂದರೆ ಅದ್ಯತೆ ಇತಿ ಅನ್ನಂ, ಪರಮಾತ್ಮ ಈ ಜಗತ್ತನ್ನು ತಿನ್ನುವವನು. ಅನ್ನು ಅನ್ನ ತಿಂತೇವೆ, ಅದರಿಂದ ನಾವು ಬದುಕ್ತೇವೆ, ದೇವರಿಂದ ನಾವು ಬದುಕಿದ್ದೇವೆ. ಅದಕ್ಕೆ ದೇವರಿಗೆ ಅನ್ನ ಅಂತ ಕರೀತಾರೆ, ದೇವರನ್ನ ಅನ್ನ ಅಂತ ಕರೀತಾರ. ಆದ್ದರಿಂದ ಅನ್ನ ಚಪಾತಿ ಅಂತ ಕರೀತಾರ, ಇಡ್ಲಿ ಅಂತ ಕರೀತಾರ ಅಂತ ಕೇಳಬೇಡಿ. ನಾವು ತಿನ್ನೋದಕ್ಕೆಲ್ಲ ಅನ್ನ ಅಂತಾನೆ ಹೆಸರು, ಏನು ತಿಂದರೂ ಕೂಡ ಅದಕ್ಕೆ ಅನ್ನ. ಆದ್ದರಿಂದ ನಾವು ಏನು ಬೇಕೋ ದೇವರಿಗೆ ಅರ್ಪಣೆ ಮಾಡಿದರೆ ಅನಂತವಾಗುತ್ತೆ ಅನ್ನೋ ಕಥೆಯನ್ನು ದ್ರೌಪದಿಯ ಕಥೆಯಲ್ಲಿ ಹೇಳಿ ದ್ರೌಪದಿ ತೋರಿಸ್ತಾರೆ. ಆದರೆ ಯಾರದೋ ಶಾಕಲೇಶಿಕ್ ಪರಮಾತ್ಮ ತೃಪ್ತನಾಗಲಿಲ್ಲ, ದ್ರೌಪದಿ ಕೊಟ್ಟಿದ್ದಕ್ಕೆ ತಗೊಂಡ ಪರಮಾತ್ಮ. ದ್ರೌಪದಿ ಕೊಟ್ಟಿದ್ದು ತಗೊಂಡೇ ಹೊರತು ಬೇರೆ ಅಲ್ಲ. ದ್ರೌಪದಿ ಕೊಡೋದು ಅಂದ್ರೆ ಏನು, ಸರಸ್ವತಿ ಭಾರತಿ ಅಂತ ಅರ್ಥ, ಅಂದ್ರೆ ಜ್ಞಾನ ಅಂತ ಅರ್ಥ. ಜ್ಞಾನಿಗಳ ನೈವೇದ್ಯ ಮಾಡಿದರೆ ಮಾತ್ರ ಪರಮಾತ್ಮ ತಗೊಳ್ಳುತ್ತಾನೆ ಹೊರತು ಯಾರೋ ಮಾಡಿದ್ರೆ ತಗೊಳ್ಳೋದಿಲ್ಲ. ಇದು ವಿಶೇಷ, ಜ್ಞಾನಿಗಳಿಗೆ ನೈವೇದ್ಯ, ಜ್ಞಾನಿಗಳ ನೈವೇದ್ಯ ಮಾಡಬೇಕೆ ಹೊರತು ಉಳಿದವ್ರ ನೈವೇದ್ಯ ಮಾಡಿ ಪ್ರಯೋಜನ ಇಲ್ಲ. ಜ್ಞಾನ ಅಂದ್ರೆ ಏನು, ಆ ಅನ್ನದಲ್ಲಿ ಯಾರಿದ್ದಾರೆ, ದೇವರು ಹೇಗೆ ತಗೊಳ್ಳುತ್ತಾರೆ, ನೈವೇದ್ಯ ಮಾಡೋದು ಅಂದ್ರೆ ಏನು ಅನುಸಂಧಾನ ಗೊತ್ತಿರಬೇಕು. ಅವ್ರು ಅವ್ರು ಲೈಟ್ ದೀಪ ಹಾಕೋತ ಎರಡು ದೀಪ ಹಾಕೋಂತ ಯಾರೋ ಅಂದ್ರು, ಸೀಮೆಣ್ಣೆ ದೀಪ ಅಭ್ಯಾಸ ಪಾಪ, ಹೋದಾಗ ಬ್ಯಾಸ್ಬೇರೆ ಹಿಡ್ಕೊಂಡ್ಬಿಡ್ತಾರೆ ಕೆಳಗೆ ಡಪ್ ಅನ್ನೋದು ಬಲ್ಪ್ ಅಷ್ಟೇ, ಎಲೆಕ್ಟ್ರಿಕ್ ಬಲ್ಪ್ ಹಚ್ಚೋ ರೀತಿ ಅಲ್ಲದು, ಸ್ವಿಚ್ ಹಾಕ್ಬೇಕು ಅದಕ್ಕೆ. ಸ್ವಿಚ್ ಹಾಕಿದ್ರೆ ಬಲ್ಪ್ ಹತ್ತತ್ತೆ ಹೊರತು ಮ್ಯಾಚ್ ತಗೊಂಡು ಕೆರೆದ್ರೆ ಅದು ಹತ್ತೋದಿಲ್ಲ. ಯಾಕಂದ್ರೆ ಆ ನಾಲೆಜ್ ಬೇಕು ಅದಕ್ಕೆ. ನೈವೇದ್ಯ ಮಾಡೋದ್ರೊಂದು ಕ್ರಮ ಇದೆ, ಕೆಲವರು ದೇವರ ನೈವೇದ್ಯ ಅಂತ ಬಾಯಿ ತುಂಬ ಹಚ್ಚಿಬಿಡೋದು, ಹೋಗ್ಬಿಡು ದೇವರಿಗೆ, ದೇವರಿಗೆಲ್ಲ ಮೈ ಮೇಲೆ ಎಂಜಲ್ ಮಾಡಿಬಿಡೋದು. ಇದು ದೇವ್ರ ನೈವೇದ್ಯದ ಕ್ರಮ ಅಲ್ಲ, ಚಿಂತನೆ ಅಂತ ಕ್ರಮ ಇದೆ. ಅದು ಬ್ಯಾಂಕ್ ದುಡ್ಡು ಹಾಕಿ ಬಂದು ಕಿಡಿಕೆಯಲ್ಲಿ ಹಾಕ್ತಾ ಬಂದ್ಬಿಟ್ಟ 1 ಲಕ್ಷ ರೂಪಾಯಿ ಕೊಟ್ಟಿದ್ದು ಕಿಡಿಕೆಯಲ್ಲಿ ಬಿಸಾಕಿ ಬಂದ್ಬಿಟ್ಟ, ಯಾರು ಜೋಬ್ ಹಾಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಬ್ಯಾಂಕ್ ದುಡ್ಡು ಇಡೋದು ಹಾಗೇನಾ, ಚಲನ್ ಫಿಲಪ್ ಮಾಡಿ ಕೊಟ್ಟು ರಸೀದಿ ತಗೊಂಡು ಹೋಗ್ಬೇಕಲ್ಲ, ಅದು ಕಾನ್ಸೆಪ್ಟ್. ಬ್ಯಾಂಕ್ ದುಡ್ಡು ಇಡಬೇಕು, ನಾಲೆಡ್ಜ್ ಆಗಿರಬೇಕು. ದೇವ್ರ ನೈವೇದ್ಯ ಮಾಡೋಕೆ ನಾಲೆಡ್ಜ್ ಇರಬೇಕು. ನಾಲೆಡ್ಜ್ ಇಲ್ಲದೆ ಇದ್ದವನು ದೇವ್ರ ನೈವೇದ್ಯ ಮಾಡಿದರೆ ಅದು ಅವನ ನೈವೇದ್ಯ ಆಯಿತು, ದೇವ್ರ ನೈವೇದ್ಯವಾಗೋದಿಲ್ಲ, ಅವನು ತಿಂದು ಬಿಟ್ಟಾಗಲ್ಲ ಅಷ್ಟೇ. ಅದಕ್ಕೆ ಜ್ಞಾನ ಬೇಕು. ಆ ದ್ರೌಪದಿ ಯಾರು ಈ ಮಧ್ಯೆ ಅಕ್ಷಯ ಪಾತ್ರೆಯಿಂದ ನೈವೇದ್ಯ ಮಾಡಿದ್ರು. ಅಕ್ಷಯ ಪಾತ್ರೆ ಏನು, ಅಕ್ಷಯ ಪಾತ್ರೆ ಅಂದರೆ ನಿಜವಾದ ಅರ್ಥದಲ್ಲಿ ನಾವು ಏನು ಜ್ಞಾನ ಸಂಪಾದನೆ ಎಲ್ಲವೂ ಕ್ಷಯನೇ, ಜ್ಞಾನ ಒಂದೇ ಅಕ್ಷಯ. ಜಗತ್ತಿನಲ್ಲಿ ಎಲ್ಲವೂ ಶಾಂತ, ಜ್ಞಾನ ಒಂದೇ ಅನಂತ. ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ಜ್ಞಾನೇನ ಇವ ಪರಂಪದಮ್ಮ. ದ್ರೌಪದಿ ಯಾರು, ಭೀಮ ಪತ್ನಿ, ಶ್ರೀ ಭೀಮಸೇನ ಸಾಕ್ಷಾತ್ ಶ್ರೀಮದ್ ಆಚಾರ್ಯ. ಆಚಾರ ಸಿದ್ಧಾಂತಕ್ಕೆ ಅನುಗುಣವಾದದ್ದೇ ಜ್ಞಾನ ಹೊರತು ಬೇರೆಯದು ಜ್ಞಾನ ಅಲ್ಲ. ಅಂತ ಜ್ಞಾನಕ್ಕೆ ಭಗವಂತ ಇದ್ದಲ್ಲಿ ಬಂದು ತಗೊಂಡು ಹೋಗ್ತಾನಂತ, ಅದು ವಿಶೇಷ. ಇದ್ದಲ್ಲಿ ಬಂದು ತಗೊಂಡು ಹೋಗ್ತಾನೆ, ಅಲ್ಲಿಯವರಿಗೆ ಹೋಗ್ಬೇಕಾಗಿಲ್ಲ, ಇದ್ದಲ್ಲಿ ಬರ್ತಾನೆ ಪರಮಾತ್ಮ, ಸ್ವೀಕಾರ ಮಾಡ್ತಾನೆ. ಇಂಥ ದುರ್ವಾಸಾತಿಥ್ಯದ ಫಲ ದುರ್ಯೋಧನ ತಿಳ್ಕೊಂಡಿದ್ದ. ನಾ ಪಾಂಡವರ ಕಥೆ ಮುಗೀತು ಅಂತೇಳಿ ಅರ್ಥ ಗೊತ್ತಿರುತ್ತೆ, ಅವನ ಕಥೆನೇ ಮುಗಿತಾ ಇದೆ ಹೊರತು ಪಾಂಡವರ ಕಥೆ ಮುಗಿಲಿಲ್ಲ. ಅವನ ಕಥೆನೇ ಮುಗಿ, ದುರ್ವಾಸರ ಕಡೆ ಹೋದವ್ರು ತಲೆ ಹಾಕಲಿಲ್ಲ ಅಂತ, ಮತ್ತೆ ಇನ್ನೂ ಇಂಥ ಕೆಲಸ ಮಾಡೋದಿಲ್ಲ ನಾನು. ಅವ್ರನ್ನ ಮಾತಾಡಿಕೊಂಡ್ರಂತೆ ಅವ್ರ ಶಿಷ್ಯರ ಜೊತೆಗೆ, ನಾನು ಒಬ್ಬ ಅಂಬರೀಷನ್ ತಂಟೆ ಹೋಗಿನೇ ಫಜಿ ತೆಗೆದು ಹೋಗಿಬಿಟ್ಟಿದ್ದೇನೆ, ಇಷ್ಟು ಜನ ಪಾಂಡವರು ಬೇರೆ ಗಂಟು ಬಿದ್ದಿದ್ದಾರೆ, ಏನು ಮಾಡಲಿ ಅನ್ಕೊಂಡಿರ್ತಾ. ಒಬ್ಬ ಅಂಬರೀಷ್ ಅದನ್ನು ಓಡಾಡಿಸಿಬಿಟ್ಟ, ಆ ತಂಟೆ ಮಾಡಲಿಕ್ಕೆ ಹೋಗಿದ್ದು ಫಜಿತಿ ಆಯ್ತಲ್ಲ, ಅವ ಚಕ್ರ ಬಂದು ಇದು ಮಾಡಿ ಮೂರು ಲೋಕ ಸುತ್ತಿ ಫಜಿ ತೆಗೆದು ಹೋಗ್ಬಿಟ್ರು ಪಾಪ ಅವರು. ಒಬ್ಬ ಅಂಬರೀಷ್ ಹಾಗೆ ಮಾಡಿದ, ಇವರು 5 ಜನ ಪಾಂಡವರು, ಅದರಲ್ಲಿ ಅಂಬರೀಷ್ ಅಂತ ಭಾರಿ ಮೇಲೆ ಇರೋರೆಲ್ಲ ಕೂಡ, ನನ್ನ ಗತಿ ಇರೋದು ಅವರಿಗೆ ಗಾಬರಿ ಐತೆ ಅಂತ. ಪಾಪ ದುರ್ಯೋಧನ ಕಡೆ ಹೋಗಿದ್ದಕ್ಕಾದ ದುರಂತ ಇದು ಒಂದು. ಅಂದ್ರೆ ಪಾಂಡವರು ನೋಡಿ ಹೇಗೆ ಪಾಂಡವರ ಸ್ವಾಗತ ಮಾಡೋ ರೀತಿ ಹೇಗಿದೆ, ದುರ್ಯೋಧನ ಅಂಡು ಅಡ್ವಾಂಟೇಜ್ ಹೇಗೆ ತಗೊಳ್ತಾನೆ. ಅವನು ನೈವೇದ್ಯ ಮಾಡಿದ್ದು ದುರ್ವಾಸರಿಗೆ, ಅದರಿಂದ ಕ್ಷಯ ಆಯಿತು. ಇವ್ರ ನೈವೇದ್ಯ ಕೃಷ್ಣನಿಗೆ ಅಕ್ಷಯ ಆಗೋಯ್ತು. ಆದ್ರಿಂದ ಏಪ್ಯನ್ಯ ದೇವತಾ ಭಕ್ತಾಹ ಶ್ರದ್ಧ ಯಜಂತೆ ಶ್ರದ್ಧಯಾನ್ವಿತಾಹ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ನಿಜವಾಗಲೂ ಕೂಡ ನೈವೇದ್ಯಕ್ಕೆ ಅರ್ಹತೆ ಇರೋದು ಯಾರು ಅಂದ್ರೆ ಭಗವಂತನಿಗೆ ಮಾತ್ರ, ಅವನು ಸ್ವೀಕಾರ ಮಾಡಬೇಕು. ಇದನ್ನು ನಾವು ದೇವರು ನೈವೇದ್ಯ ಮಾಡದೆ ತಿನ್ನೋ ಅಭ್ಯಾಸ ಹೇಗೆ ಅಂದ್ರೆ, ಟ್ಯಾಕ್ಸ್ ಕೊಡದೆ ಬದುಕೋ ಜೀವನ ಇದ್ದಾಗಷ್ಟೇ. ಟ್ಯಾಕ್ಸ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಇವನು ಸರ್ಕಾರಕ್ಕೆ ಆನ್ಸರಬಲ್ ಆಗ್ತಾನೆ. ನೈವೇದ್ಯ ಮಾಡೋದಿಲ್ಲ ಅಂದ್ರೆ ದೇವರಿಗೆ ಆನ್ಸರಬಲ್ ಆಗ್ತೇವೆ ನಾವು. ಸರ್ಕಾರಕ್ಕೆ ಒಂದು ಲಿಮಿಟ್ ಇದೆ, ಇನ್ಕಮ್ ಟ್ಯಾಕ್ಸ್ ಕೊಡ್ಬೇಕಾದ್ರೆ ಒಂದು ಲಿಮಿಟ್ ಇದೆ. ದೇವರಿಗೆ ಹಾಗಲ್ಲ, ಏನಿದೆಯೋ ಅಷ್ಟೊಂದು ಕೊಡು ಕೃಷ್ಣಾರ್ಪಣಾನಷ್ಟೇ. ಆ ಕೊಡದೆ ತಿಂದ್ರೆ ಯೋಭುಂಕ್ತೇ ಸ್ತೇನ ಏವ ಸಹ, ಅವನು ಕಳ್ಳ ಅಂತ ಕರೀತಾರೆ. ದೇವರಿಗೆ ಇಷ್ಟನ್ನೇ ಕೊಡಿ ಅಂತ ಏನು ಶಾಸ್ತ್ರ ಹೇಳೋದಿಲ್ಲ. ದಿವಸ ನೀವು ಮಂಡಿಗೆ ಮಾಡಿ, ದಿವಸ ಖೀರ್ ಮಾಡಿ, ದಿವಸ ಕಾಸಿ ಹಲ್ವಾ ಮಾಡಿ, ದಿವಸ ಮೈಸೂರು ಪಾಕ್ ಮಾಡಿ ದೇವರು ಕೇಳೋದಿಲ್ಲ. ನೀವೇನು ತಿಂತೀರೋ ನಾನು ನೈವೇದ್ಯ ಮಾಡಿ ಅಷ್ಟೇ. ನೀವೇನು ಮಾಡ್ತೀರಲ್ಲಪ್ಪ ಅದನ್ನ ನಮಗೆ ಕೊಡಿ ಅಂತ, ಈರುಳ್ಳಿ ಬೆಳ್ಳುಳ್ಳಿ ಕೊಡಿ ಅಂತ ಕೇಳೋದಿಲ್ಲ. ಮತ್ತೆ ಅದನ್ನು ನಂದು ಕೊಡಾಗಿಲ್ಲ. ಅಥವಾ ನಿಷೇಧ ಹೇಳ್ತಾರೆ ಎಂದು, ನಿಷಿದ್ಧ ಪದಾರ್ಥಗಳಿಂದ ದೇವರನ್ನ ಆರಾಧನೆ ಮಾಡಬೇಡಿ. ಯಾಕೆ ನಾವು ತಿನ್ನಬಾರ್ದು ಅಂತ ದೇವರು ತಗೊಳ್ಳೋದಿಲ್ಲ, ಅದು ದೇವರಿಗೆ ಪ್ರಶ್ನೆ ಇಲ್ಲ. ಅದು ನಾವು ತಿನ್ನಬಾರ್ದು ಅಂತ ದೇವರು ಹೇಳಿರೋದ್ರಿಂದ ದೇವರು ತಗೊಳ್ಳೋದಿಲ್ಲ. ಆಚಾರ್ಯ ಸ್ಪಷ್ಟ ಹೇಳ್ತಾರೆ, ನತು ಅವಿಹಿತ ಪತ್ರಾದಿ ತಸ್ಯ ನಿಷಿದ್ಧತ್ವೇನ ಮುಕ್ತೇಹೇ ವಾರಾಹಾದೌ. ಬಹಳ ಮುಖ್ಯ ಇದು. ಇಂಥ ನೈವೇದ್ಯದ ಕ್ರಮ ದ್ರೌಪದಿ ದೇವಿಯಿಂದ ನಾವು ತಿಳ್ಕೊಳ್ತಾ ಇದ್ದೇವಲ್ಲ. ಇನ್ನೊಂದು ಹೆಂಗಸರು ಭಾರಿ ಖುಷಿಯಾಗಬೇಕು, ದ್ರೌಪದಿ ಕೊಟ್ಟಿದ್ರೆ ಪರಮಾತ್ಮ ಸ್ವೀಕಾರ ಮಾಡಿಬಿಟ್ಟ. ಅಂದಮೇಲೆ ಮನೆಯಲ್ಲಿ ಯಜಮಾನರು ಇಲ್ಲದೆ ಹೋದರೆ ಹೆಂಗಸರು ಯಾರು ಯಜಮಾನರು ಹಾಗೂ ಊರಲ್ಲಿಲ್ಲ ಬಿಡಿ, ಇವತ್ತು ಬದನೆಕಾಯಿ ಸರಿ ಅಂತ ತಿನ್ನಕ್ಕೆ ಹೋಗಬಾರ್ದು. ಮತ್ತೆ ದೇವರಿಗೆ ಮನೆಯಲ್ಲಿ ಅಡಿಗೆ ಮಾಡ್ತೀವಲ್ಲ, ಮನೆ ಯಜಮಾನರು ಇರಬೇಕು, ಊರಲ್ಲಿಲ್ಲ ಯೋಚನೆ ಇಲ್ಲ, ಮಾಡಿದಡಿ ಕೃಷ್ಣಾರ್ಪಣ ಅಂದರೆ ದೇವರು ತಗೊಂಡ್ಬಿಡ್ತಾನೆ. ಭಾಳ ಸಿಂಪಲ್ ನೈವೇದ್ಯ, ಭಾಳ ಸಿಂಪಲ್. ಅವರಿಗೆ ದ್ವಾದಸ್ತೋತ್ರ ಹೇಳಬೇಕಾಗಿಲ್ಲ, ಅವರೇನು ಭೂಭೋತ್ಸವ ಹೇಳಬೇಕಾಗಿಲ್ಲ, ಒಂದು ಕೃಷ್ಣಾರ್ಪಣ ಮಸ್ತು ಅಂದ್ರೆ ಸಾಕು ದೇವರು ತಗೊಂಡ್ಬಿಡ್ತಾರೆ. ಎಷ್ಟು ಸುಲಭ, ಅರಿತವರಿಗತಿ ಸುಲಭ ಶ್ರೀಹರಿಯ ಪೂಜೆ ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ ಅನ್ನೋದು ಜಗನ್ನಾಥದಾಸರ ಒಳ್ಳೆ ದೇವರನಾಮ ಅದವನು. ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ ಅರಿತವರಿಗತಿ ಸುಲಭ ಶ್ರೀಹರಿಯ ಪೂಜೆ. ಇದು ಪಾಂಡವರ ಕಥೆ, ಇದಕ್ಕೆ ಕೊನೆ ಇಲ್ಲ ಮೊದಲಿಲ್ಲ. ಇನ್ನು ಕೆಲವರು ಪ್ರಶ್ನೆ ಕೇಳಿದರು, ಮೊನ್ನೆಯಿಂದ ಕೆಡ್ತಾನೆ ಇದ್ದಾರೆ, ಮಣಿಮಂತನಂಥವನ ಫ್ರೆಂಡ್ಶಿಪ್ ಕುಬೇರ ಮಾಡಿದ್ನಲ್ಲ ಯಾತಕ್ಕೆ ಮಾಡಿದ್ದ ಅಂತ ಪ್ರಶ್ನೆ. ಮಣಿಮಂತನವನ್ನ ಫ್ರೆಂಡ್ಶಿಪ್ ಯಾಕೆ ಮಾಡಿದ್ದ ಅಂತ ಕೇಳಿದರೆ, ದುರ್ವಾಸರು ದುರ್ಯೋಧನ ಫ್ರೆಂಡ್ಶಿಪ್ ಮಾಡಿದಾಗತ್ತಲ್ಲ ಹಾಗಾಯ್ತಷ್ಟೇ. ಅಂದರೆ ದುಷ್ಟರು ಅಂಥವ್ರನ್ನ ಅಟ್ರಾಕ್ಟ್ ಮಾಡ್ತಾರಂತ, ಅದು ಭಾರಿ ವಿಶೇಷ. ಎಷ್ಟೋ ಜನ ದುಷ್ಟರುಗಳ ಸಹವಾಸವನ್ನು ಅವ್ರು ಮಾಡಿದ, ಅಶ್ವತ್ಥಾಮ ರೂಪದಿಂದ ದುರ್ಯೋಧನ ಸಹವಾಸ, ದುರ್ವಾಸ ರೂಪದಿಂದ ದುರ್ಯೋಧನ ಸಹವಾಸ, ಇಂಥವರೇ ಹೀಗೆ ಮಾಡಿದಾಗ ಕುಬೇರ ಇನ್ನೂ ಭಾರಿ ಕಡಿಮೆ ಅವರಿಗಿಂತ. ಮಣಿಮಂತನ ಸಹವಾಸ ಮಾಡಿದ್ದೇನು ಆಶ್ಚರ್ಯ ಅಲ್ಲ, ಅವ್ರು ಯಾವುದೋ ಒಂದು ಬಿಹೇವಿಯರಿಂದ ವಶ ಮಾಡ್ಕೊಂಡ್ಬಿಡ್ತಾರೆ. ಅವರು ಸಂಸಾರಾವಸ್ಥೆಯಲ್ಲಿ ವಾಯುದೇವರನ್ನ ಬಿಟ್ಟರೆ, ಪರಶುಕ್ಲತ್ರಯನ್ನ ಬಿಟ್ಟರೆ ಉಳಿದವರನ್ನ ಒಳಗೆ ಹಾಕೋ ನ್ಯಾಕ್ ಗೊತ್ತಂತ ದೈತ್ಯರಿಗಳಿ. ಆದ್ರಿಂದ ಕುಬೇರನ ವಶ ಮಾಡಿಕೊಂಡಿದ್ದ. ಕೊನೆಗೆ ಅವನು ಸತ್ವದ ವಿಚಾರ ಬೇರೆ, ಅಂತೂ ಯಾತಕ್ಕೆ ಅಂತ ಕೇಳೋ ಪ್ರಶ್ನೆ ಇಲ್ಲ, ಮಾಡ್ಕೊಂಡಿದ್ದಾರೆ. ರಾಕ್ಷಸರು ಯಾತಕ್ಕೆ ಅಂತ ನಿನ್ನ ಹೇಳಿದ್ದೇನೆ, ರಾಕ್ಷಸರೆಲ್ಲ ಇದ್ದಿದ್ದು ಕೂಲಿ ಆಳುಗಳಂತ ಇಟ್ಕೊಂಡಿದ್ದೆ ಹೊರತು ಅವರನ್ನ ಈ ಭಕ್ತಿ ವಿಶ್ವಾಸದ ಇಟ್ಕೊಂಡಿದ್ದಲ್ಲ ಕುಬೇರ, ಅವರನ್ನ ಕೆಲಸದ ಆಳುಗಳಂತ ಇಟ್ಕೊಂಡಿದ್ದ. ಅವರ ಅಯೋಗ್ಯರವರು, ಸರ್ಕಾರ ಇವತ್ತು ಕೈದಿಗಳಿಂದ ರೋಡ್ ಮಾಡಿಸ್ತಾರಲ್ಲ ಆಟೈತು, ಕೆಟ್ಟದ ಕೈದಿಂದ ಕೆಲಸ ಮಾಡಿಸ್ತಾರೆ ಕೆಲವು ಸಲ. ಯಾಕೆ ದ್ವೇಷಕ್ಕೆ ದ್ರೋಹ ಮಾಡಿದ್ದಾರೆ, ಇಲ್ಲಿ ದುಡಿದು ಹೊಟ್ಟೆ ಊಟ ಅಂತ ಹಾಕ್ತೀವಲ್ಲ ನಾವು, ತಿಂದ್ಕೊಂಡು ಕೆಲಸ ಮಾಡಲಿ ಅಂತ ಅಷ್ಟೇ ಆತೈತು. ಕೆಲಸ ಸಂಬಳನ ಕೊಡೋದು ಸರ್ಕಾರ, ಪಾಪ ಅವ್ರಿಗೆ ಬಿಲ್ಲಿ ಹುಟ್ಟೋಬೇಕಾದ್ರೆ ಬಿಟ್ಟು ಕೊಟ್ಟು ಕಳಿಸ್ತಾರೆ ಒಂದಿಷ್ಟು. ಕುಬೇರ ಹಾಗೆ ಇಟ್ಕೊಂಡಿದ್ದರಿಂದ ಅವ್ರು ಯೋಗ್ಯರಂತನೇ ಇಟ್ಕೊಂಡಿದ್ದಿಲ್ಲ, ಅಯೋಗ್ಯರಂತ ಗೊತ್ತಿದ್ದೇ ಇಟ್ಕೊಂಡಿದ್ದ ಕೆಲಸಕ್ಕೆ ಬೇಕು ಅಂತೇಳಿ. ಇನ್ನೂ ಕೆಲವರೆಲ್ಲ ಒಂದು ಕೇಳಿದ್ದಾರೆ, ಈ ಚೌಲ ಉಪನಯನ ಏನೋ ತುಂಬಾ ಸಮಸ್ಯೆಗಳಿದೆ, ಮಕ್ಕಳು ಏನೋ ಪ್ರಶ್ನೆ ಕೇಳ್ತಾ ಇರ್ತಾರೆ, ಅರ್ಥ ಆಗೋದು ಭಾರಿ ಕಷ್ಟ, ಅದು ಹೇಳಿ ಎಲ್ಲ ಪುಸ್ತಕರೇ ಬರಬೇಡಿ ಅಂತ ಕೇಳಿಬಿಟ್ಟಿದ್ದಾರೆ ಪುಣ್ಯಾತ್ಮರು. ಪ್ರಸಂಗ ಬಂದರೆ ಖಂಡಿತ ಬರೆಯೋಣಂತೆ, ಸದ್ಯಕ್ಕೆ ಇಲ್ಲ, ಮುಂದೆ ಒಂದು ಪ್ರಸಂಗ ಬಂದರೆ ಖಂಡಿತ ಅದಕ್ಕೆಲ್ಲ ನಿಜ. ಅದೆಲ್ಲ ಕೂಡ ಚೌಲ ಯಾತಕ್ಕೆ ಬೇಕು, ಉಪನಯನ ಯಾತಕ್ಕೆ ಬೇಕು, ಯಾತಕ್ಕೆ ವಿವಾಹ ಯಾತಕ್ಕೆ ಅಂತ ಜನ ಕೇಳ್ತಾರೆ. ಅವೆಲ್ಲ ಸಂಸ್ಕಾರಗಳು ಬೇಕೇ ಬೇಕವು. ಆದರೆ ಏನಾಗಿದೆ ಇವತ್ತು ಅಂದರೆ, ಮೆಕ್ಯಾನಿಕಲಿ ಮಾಡಿ 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 ಅದಕ್ಕೆ ಯಾತಕ್ಕೆ ಅಂತಲೇ ಗೊತ್ತಿಲ್ಲ ಜನಗಳಿಗೆ. ತುಂಬ ಹೇಗೆ ನಾವು ಲೆಟರ್ ತನ್ನ ಶೀಲಾಕ್ ಹಾಕ್ಬೇಕು ಅಂತ ಕೇಳಿದ್ರೆ ಹಾಗೋ ಹಾಕಿ ಶೀಲಾಕ್ ಸೈನ್ಯಾಕ್ ಮಾಡಿಸ್ಬೇಕು, ಹಾಗೆ ತೊಗೊಂಡೋಗ್ಬಿಟ್ರೆ ಇನ್ವ್ಯಾಲಿ ಲೆಟರ್ ಆಗುತ್ತೆ ಅಷ್ಟೇ. ಅದಕ್ಕೆ ಡಿಸ್ಪ್ಯಾಚ್ ಆಗೋದಕ್ಕಿಂತ ಮುಂಚೆ ಸಂಸ್ಕಾರ ಇದೆ. ಅದಕ್ಕೆ ನಂಬರ್ ಕೊಡದೆ ಡಿಸ್ಪ್ಯಾಚ್ ಮಾಡಿದರೆ ಅದು ಲೆಟರೇ ಅಲ್ಲ, ಅಫಿಷಿಯಲ್ ಲೆಟರೇ ಆಗೋದಿಲ್ಲ. ಆ ಥರ ಇವತ್ತು ಎಲ್ಲ ಸಂಸ್ಕಾರಗಳಾದಾಗ ಮಾತ್ರ ಅದು ವ್ಯಾಲಿಡ್ ಡಾಕ್ಯುಮೆಂಟ್ ಆದ ಹಾಗೆ. ಇವತ್ತು ನಮ್ಮ ಎಲ್ಲ ಕಾರ್ಯಗಳು ಕೂಡ ವ್ಯಾಲಿಡ್ ಆಗಬೇಕಾದ್ರೆ ಆ ಕ್ರಮದಲ್ಲಿ ಆಗ್ತಾ ಇರಬೇಕು. ಮುಂದೆ ಪ್ರಸಂಗ ಬಂದಾಗ ವಿಸ್ತಾರವಾಗಿ ಹೇಳೋಣ ಅಂತ ಹೇಳ್ತಾ, ಇನ್ನು ಬಹಳ ಮುಖ್ಯವಾಗಿ ಈ ಪ್ರವಚನ ಮಾಲಿಕೆ ಈ ಬಾರಿಗೆ ಮುಕ್ತಾಯವಾಗ್ತಾ ಇದೆ. ಮುಂದೆ ಪಾಂಡವ ವನವಾಸ ಕಂಟಿನ್ಯೂ ಆಗ್ತಾ ಇದೆ ಇನ್ನೂ ಕೂಡ. ಅವ್ರ ವಾಸ ಕಂಟಿನ್ಯೂ ಆಗೋಷ್ಟು ಒಳ್ಳೆಯದು, ಯಾಕೆಂದರೆ ಅವ್ರಿಗೆ ಎಷ್ಟು ಉಪಕಾರ ಆಗ್ತಾ ಇದೆ ಲೋಕಕ್ಕೆ ಅವರಿಂದ. ಲೋಕ ಕಲ್ಯಾಣ ಇನ್ನೂ ಭಾರಿ ಭಾರಿ ಕೆಲಸಗಳಿದೆ. ಎಷ್ಟ ಪ್ರಶ್ನೆ ಅಂತ ಭಾಗ ಬರುತ್ತೆ, ಘೋಷಯಾತ್ರೆ ಭಾಗ ಬರುತ್ತೆ, ಇನ್ನು ತುಂಬ ಧರ್ಮವಾದನ ಕಥೆ ಇದೆ, ಸಾವಿತ್ರಿ ಉಪಾಖ್ಯಾನ ಇದೆ, ಒಂದಕ್ಕಿಂತ ಒಂದು ರಮ್ಯವಾದ ಕಥೆಗಳು. ಅದನ್ನೆಲ್ಲ ಮುಂದಿನ ಬಾರಿ ಪ್ರವಚನ, ಅದು ಶುರುವಾಗೋದು ಜೂನ್ 7ನೇ ತಾರೀಕಿನಿಂದ. ಮೇ ತಿಂಗಳಲ್ಲಿ ಪ್ರವಚನ ಇರೋದಿಲ್ಲ ಇಲ್ಲಿ. ಜೂನ್ 7-13 ಇರತಕ್ಕಂತಹ ಅಸರ್ತಿ 8 ದಿವಸದ ಕಾರ್ಯಕ್ರಮ. 8 ದಿವಸದ ಕಾರ್ಯಕ್ರಮದಲ್ಲಿ ವನಪರ್ವ ಖಂಡಿತ ಮುಗಿಯುತ್ತಾಗ ವಿರಾಟ ಪರ್ವನು ಶುರು ಮಾಡಲಿಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳುತ್ತಾ ಈ ಒಂದು ಮಹಾಭಾರತದ ಪ್ರವಚನವನ್ನು ಈ ಕಾಲದಲ್ಲಿ ಮಾಡಿಸ್ತಕ್ಕಂಥ ಜನಗಳು ಭಾರಿ ಅಪರೂಪ. ಮತ್ತು ಮಠ ಮಾನ್ಯಗಳಲ್ಲೇ ನಡೀತಾ ಇಲ್ಲ ಕಾರ್ಯಕ್ರಮಗಳು ಅಂತ ಕಾಲ ಇದು. ಅಂತ ಹೊತ್ತಿನಲ್ಲಿ ವಿಜಯಭಾರತಿ ಶಾಲೆ ಒಂದು ಲೌಕಿಕ ವಿದ್ಯಾಕೇಂದ್ರ, ಶ್ರೀತ ಗುರುರಾಜ್ ದೇಶ್ಮುಖ್ ಅವರಿಂದ ಅದೊಂದು ಮಹಾಭಾರತದ ಪ್ರವಚನ ಕೇಂದ್ರವಾಗಿದ್ದು ಭಾರಿ ವಿಶೇಷ. ಅಧ್ಯಾತ್ಮ ವಿದ್ಯೆಯ ಹಗಲೆಲ್ಲ ಇಲ್ಲಿ ಹುಡುಗರಿರ್ತಾರೆ, ಸಾಯಂಕಾಲ ಎಲ್ಲ ಇವತ್ತು ಜ್ಞಾನ ಕಾರ್ಯಕ್ಕೆ ಮೀಸಲಾಗಿಬಿಟ್ಟಿದೆ. ಬಹುಶಃ ಬಿಲ್ಡಿಂಗ್ ಎಲ್ಲ ಕಾಲೇಜಲ್ಲಿ ಹೀಗೆ ಇರುತ್ತೆ, ಉಪಯೋಗಿಸೋರ ಗತಿ ಇಲ್ಲ ಅಷ್ಟೇ. ಎಲ್ಲ ಕಾಲೇಜಲ್ಲೂ ಜಾಗ ಇರುತ್ತೆ, ಎಲ್ಲಿಷ್ಟು ಜಾಗ ಇರುತ್ತೆ. ರಾತ್ರಿ ಬೀಗ ಹಾಕಿ, ಬೀಗ ಹಾಕಿರುವ ಸಾಯಂಕಾಲ 1 ಗಂಟೆ ಹೇಳಿಸ್ಬಿಟ್ರೆ ಎಷ್ಟು ಒಳ್ಳೆ ಕೆಲಸ ಆಗುತ್ತೆ. ಜನಕ್ಕೆ ಅದೆಲ್ಲ ವಿವೇಕ ಇಲ್ಲ. ಆದರೆ ಗುರುರಾಜರ ಸ್ವತಃ MES ಕಾಲೇಜಿನ ದೊಡ್ಡ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗೆ ಪ್ರಿನ್ಸಿಪಾಲರಾಗಿದ್ದವರಾದ್ದರಿಂದ ಅವರಿಗೆ ಜ್ಞಾನ ಪ್ರಸಾರದ ಬಗ್ಗೆ ಮಹತ್ವ ಗೊತ್ತಿದೆ. ಅದನ್ನು ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿಯೂ ಕೂಡ ಉತ್ಸಾಹ ಹೆಚ್ಚಾಗ್ತಿದೆ ಹೊರತು ಅವರಿಗೆ ಕಡಿಮೆ ಆಗ್ತಾ ಇಲ್ಲ. ಎಡ್ಡ ಅಕ್ಷರಕ್ಕೆ ಏನಪ್ಪ ಭಾರಿ ಡಲ್ ಅಂತ ತಿಳ್ಕೊಳ್ಳೋ ಪ್ರವಚನ ಉತ್ಸಾಹ ಕಡಿಮೆ ಆಗ್ತಾ ಇಲ್ಲ ಅವರಿಗೆ, ತುಂಬ ಹೆಚ್ಚು. ಮನೆಯವರ ಸಹಕಾರ, ಎಲ್ಲರ ಮಕ್ಕಳ ಸಹಕಾರ, ಅವರ ಅಣ್ಣಂದಿರುವುದ ಎಲ್ಲರ ಸಹಕಾರ ಸಮೇತ ಅವ್ರು ಮಾಡ್ತಕ್ಕಂಥ ಕೆಲಸ ಶ್ರೀ ಹರಿವಾಯಿಗಳಿಗೆ ಅತ್ಯಂತ ಅಪೂರ್ವ ಸೇವೆ ಅಂತ ಹೇಳ್ತಾ, ಅದರ ಜೊತೆಗೆ ಶ್ರೀಯುತ ರಾಘವೇಂದ್ರ ರಾಯರು, ಶ್ರೀಯುತ ಸತ್ಯನಾರಾಯಣ ಅವರು ಸಹ ಸೇರಿಕೊಂಡು ಈ ಕಾರ್ಯಕ್ರಮ ಒಂದು ಯಶಸ್ವಿ ನಡೀಲಿಕ್ಕೆ ಅವರು ಸಹಕಾರ ಕೊಟ್ಟಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಮುಂದೆ ನಾವು ಉದ್ಯೋಗ ಪರ್ವ ವಿರಾಟ ಪರ್ವಕ್ಕೆ ಹೋದಾಗಲಂತೂ ಮಹಾಭಾರತ ಹೊಸ ತಿರುವು ಸಿಗುತ್ತೆ ಪ್ರತಿಯೊಂದು ಕಡೆಯನ್ನು. ಆ ಉದ್ಯೋಗ ಪರ್ವ, ಅಲ್ಲಿ ಕಾಣತಕ್ಕ ಕೃಷ್ಣನ ರಾಯಭಾರದ ಪ್ರಸಂಗ, ಮುಂದೆ ಯುದ್ಧ ಪರ್ವಗಳು, ಮಹಾಭಾರತಕ್ಕೆ ಸಮನಾದ ಮತ್ತೊಂದು ರಂಜಕವಾದ ಕಥೆನೇ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಗುರುರಾಜರ ಹೇಳಿದರು ಇಂಥ ಪುಸ್ತಕ ನಮ್ಮಲ್ಲಿ ಇವತ್ತು ಶುದ್ಧ ಮಹಾಭಾರತ ಗ್ರಂಥ ಸಿಗೋದೇ ಇಲ್ಲ. ಎಲ್ಲ ಕಲ್ಪನೆಗಳ ವಿಲಾಸಗಳೇ ಹೊರತು ಶುದ್ಧ ಮಹಾಭಾರತ ಸಿಗೋದಿಲ್ಲ. ಅದಕ್ಕೊಂದು ಯೋಚನೆ ಇದೆ ನಮ್ಮ ವ್ಯಾಸಮದ ಸಂಶೋಧನಾ ಪ್ರತಿಷ್ಠಾನದಿಂದ. ಈ ಪ್ರವಚನ ಮಾಲಿಕೆ ಮುಗಿಯೋ ಹೊತ್ತಿಗೆ ಹೇಗೂ 1 ವರ್ಷ ಆಗೇ ಆಗುತ್ತಲ್ಲ, ಅಷ್ಟೊತ್ತಿಗೆ ವಚನ ಭಾರತ ಬಂದ ಹಾಗೆ ಒಂದು ವ್ಯಾಸ ಭಾರತ ಅಂತಕ್ಕಂಥ ಒಂದು ಪುಸ್ತಕ ಎಲ್ಲರೂ ಓದಲಿಕ್ಕೆ ಅನುಕೂಲವಾದ ಹಾಗೆ ಮಾಡೋ ವಿಚಾರ ಇದೆ. ಅದನ್ನು ದೇವರು ಮಾಡಿಸಬೇಕು ಅಂತ ಹೇಳ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ, ಮತ್ತು ನೀವಂತೂ ಪ್ರತಿ ಸತ್ತೂ ಭಾರಿ ಬೇಳೆಗಳನ್ನು ಹೊಂದಿಸಿಕೊಂಡು ತುಂಬ ಹೊತ್ತು ಕಾಯ್ತಕ್ಕಂಥ ಪ್ರಸಂಗ ಬರುತ್ತೆ. ಕೆಲವು ಸಲ ತುಂಬ ದೂರದಿಂದ ಬೇರೆ ಬರುತ್ತೀರಿ, ಕೆಲವೊಂದು 10-20 ಕಿಲೋಮೀಟರ್ ದೂರ ಬರೋರು ಇದ್ದಾರೆ. ನಿಮಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು. ನಿಮ್ಮ ಆಸಕ್ತಿನೇ ಈ ಪ್ರವಚನ ಮುಂದುವರೆಸಲಿ ಕೊಡ್ತಕ್ಕಂಥ ಒಳ್ಳೆಯ ಸ್ಫೂರ್ತಿ ಅಂತ ಹೇಳ್ತಾ ಇವತ್ತಿನ ದಿವಸ ಶ್ರೀಯುತ ವಿಶ್ವನಂದನಾಚಾರ್ಯ ತೀರ್ಥರು ಅಂತ ಹೇಳಿ, ರಘುನಂದನಾಚಾರ್ಯರು ವಿಶ್ವನಂದ ತೀರ್ಥರು ಅಂತ ಹೇಳಿ ಸನ್ಯಾಸಿಗಳಾಗಿದ್ದಾರೆ. ಅವರು ಸುಮಧ್ವ ವಿಜಯವನ್ನು ಎಲ್ಲರಿಗೂ ಅನುಕೂಲವಾಗೋ ರೀತಿಯಲ್ಲಿ ಒಂದು ಹಾಡಿನ ರೂಪದಲ್ಲಿ, ಸುವಾಲಿಯ ರೂಪದಲ್ಲಿ, ತ್ರಿಪದಿಗಳ ರೂಪದಲ್ಲಿ ಬರೆದಿದ್ದಾರೆ. ಆಸಕ್ತರು ಸಿಕ್ಕಬಹುದು ಅಂತ ಹೇಳಿ ಇವತ್ತಿನ ದಿವಸ ಪುಸ್ತಕಗಳು ಕಾಪಿಸ್ ತಂದಿದ್ದೀರಾ? ಪುಸ್ತಕ ತರ ವ್ಯವಸ್ಥೆ ಮಾಡಿದ್ದಾರೆ. ಆಸಕ್ತಿ ಇದ್ದವರು ತಗೊಳ್ಬಹುದು, ಮತ್ತು ಅವ್ರ ಹತ್ರ ಹೋದರೂ ಸಿಗುತ್ತೆ. ಇವತ್ತು ತೊಗೊಂಡ್ರೆ ಸರಿ ಇಲ್ಲದ ಹೋದ್ರೆ ಸಿಗುತ್ತೆ. ತಗೊಂಡು ಹೇಳ್ಕೊಳ್ಳೋ ಒಂದು ಅದು ಪದ್ಯ ರೂಪದಲ್ಲಿರೋದ್ರಿಂದ ಅದು ಹಾಡ್ತಕ್ಕಂಥವರಿಗೆ ಭಾಳ ಅನುಕೂಲವಾಗುತ್ತೆ, ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತಾ ಈ ಬಾರಿಯ ಪ್ರವಚನ ಮಾಲಿಕೆಯನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾ ಇದ್ದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.